ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800838332311 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಶಿಷ್ಯತ್ವದ ಪರೀಕ್ಷೆ. ನಾವು ದೇವರ ಪ್ರೀತಿಯನ್ನು ಅರಿತುಕೊಂಡೆವು. ದೇವರ ಪ್ರೀತಿಯನ್ನು ಅರಿತುಕೊಂಡ ನಾನು ಪಾಪಿ, ನನಗೆ ಕ್ರಿಸ್ತನ ಅವಶ್ಯಕತೆ ಇದೆ ಎಂಬುದನ್ನು ಸಹ ನಾವು ಅರಿತುಕೊಂಡೆವು. ಆತನ ಬಳಿಗೆ ಬಂದು ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳನ್ನು ಹರಕೆ ಇಟ್ಟೆವು. ಪಾಪಗಳನ್ನ ಹರಕೆ ಇಟ್ಟ ನಂತರ ನಂಬಿಕೆಯಿಂದ ನಾವು ಆತನ ವಾಗ್ದಾನಗಳಂತೆ ನಡೆಯುವವರಾಗಿದ್ದೇವೆ. ಯಾವಾಗ ನಾವು ಆತನ ವಾಗ್ದಾನಗಳಂತೆ ನಡೆಯುವವರಾಗಿದ್ದೇವೋ ಆವಾಗ ನಮಗೆ ಅನೇಕ ಪರೀಕ್ಷೆಗಳು ಬರತಕ್ಕಂಥದ್ದಾಗಿದೆ. ಕ್ರಿಸ್ತನ ಶಿಷ್ಯರಾದಂಥ ನಮಗೆ ಯಾವ ರೀತಿಯೆಲ್ಲ ಪರೀಕ್ಷೆಗಳು ಬರತಕ್ಕಂಥದ್ದಾಗಿದೆ, ಆತನಂತೆ ನಾವು ಹೇಗೆ ನಡೆಯುವುದು ಎನ್ನುವುದನ್ನು ಈ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯೇ, ಸ್ವಾಮಿ, ಈ ದಿನಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಮತ್ತೊಂದು ಆವರ್ತಿ ಈ ಒಂದು ಬಾನುಲಿ ಕಾರ್ಯಕ್ರಮಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗೆ ನಮಗೆ ಸಹಾಯ ಮಾಡಿದ್ರೆ ಅದಕ್ಕೋಸ್ಕರ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು. ವಿಶೇಷವಾಗಿ ಕೇಳುಗರ ಸಂಗಡ ನೀನು ಮಾತನಾಡು. ಅವರ ಹೃದಯದಲ್ಲಿ ಆತನ ಶಿಷ್ಯರಾಗಿ ನಡೆಯುವಾಗ ಬರ್ತಕ್ಕಂಥ ಎಲ್ಲ ರೀತಿಯ ಪರೀಕ್ಷೆಗಳನ್ನು ನಾವು ಹೇಗೆ ಎದುರಿಸಬೇಕು, ಆತನಲ್ಲಿ ಹೇಗೆ ನೆಲೆಗೊಳ್ಳಬೇಕು ಎನ್ನುವುದನ್ನು ಅರಿತುಕೊಳ್ಳಲು ನಮಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಶಿಷ್ಯತ್ವದ ಪರೀಕ್ಷೆ. ನಾವು ಕ್ರಿಸ್ತನ ಅನುಯಾಯಿಗಳಾಗಿ ಆತನ ಶಿಷ್ಯರಾಗಿ ಈ ಲೋಕದಲ್ಲಿ ನಡೆಯುವಾಗ ಆತನ ಗುಣಗಳನ್ನು ನಾವು ಪ್ರತಿಬಿಂಬಿಸುವವರಾಗಬೇಕು. ಯಾಕೆಂದರೆ ನಾವು ಹಳೆಯ ಸ್ವಭಾವವನ್ನು ಬಿಡಬೇಕು. ಪಾಪಗಳನ್ನ ಹರಕೆ ಇಟ್ಟ ನಂತರ ನಮ್ಮ ಪಾಪಗಳನ್ನ ಬಿಟ್ಟು ಆತನ ಮೇಲಿನ ನಂಬಿಕೆಯಿಂದ ಆತನ ವಾಗ್ದಾನದಿಂದ ನಾವು ನಡೆಯುವಂಥವರಾಗಬೇಕು. ಅದಕ್ಕೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5:17 ವಚನವನ್ನು ನಾವು ಓದುವುದಾದರೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೀಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದೇ ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿ. ನಾವು ಯಾವುದೇ ರೀತಿಯಲ್ಲಿಯೂ ಸಹ ಹಳೆಯ ಸ್ವಭಾವಗಳನ್ನು ನಾವು ಇಟ್ಟುಕೊಳ್ಳುವಾಗಿಲ್ಲ. ನಾವು ಒಂದು ಸಾರಿ ಪಶ್ಚಾತ್ತಾಪಪಟ್ಟು ಪಾಪಗಳನ್ನ ಹರಿಕೆ ನಿಂತ ನಂತರ ನಾವು ಕ್ರಿಸ್ತನ ಗುಣಗಳನ್ನು ಪ್ರತಿನಿಧಿಸುವವರಾಗಬೇಕು. ನಮ್ಮ ಪೂರ್ವ ಸ್ಥಿತಿಯೆಲ್ಲ ಹೋಗಬೇಕು, ನಮ್ಮ ಹಳೆಯ ಸ್ವಭಾವವೆಲ್ಲ ನಾಶವಾಗಬೇಕು, ಹೊಸ ಸ್ವಭಾವ ನಮ್ಮಲ್ಲಿ ಬರಬೇಕು. ಒಬ್ಬ ವ್ಯಕ್ತಿ ಹೇಗೆ ಬದಲಾಗ್ತಕ್ಕಂಥವನಾಗಿದ್ದಾನೆ, ಯಾವ ಸ್ಥಳದಲ್ಲಿ ಬದಲಾಗ್ತಕ್ಕಂಥವನಾಗಿದ್ದಾನೆ, ಯಾವ ವಿಧದಲ್ಲಿ ಬದಲಾಗ್ತಕ್ಕಂಥವನಾಗಿದ್ದಾನೆ, ಅದನ್ನು ನಾವು ಯಾರೂ ಸಹ ಕಂಡುಹಿಡಿಯಲು ಸಾಧ್ಯವಿಲ್ಲ. ಅಥವಾ ಅವನ ಕಾರ್ಯಗಳ ಮೂಲಕವಾಗಿ ಅವನು ಮಾರ್ಪಟ್ಟಿದ್ದಾನೆ, ಅಥವಾ ಅವನ ಸಿದ್ಧಾಂತಗಳ ಮೂಲಕವಾಗಿ ಅವನು ಮಾರ್ಪಟ್ಟಿದ್ದಾನೆ ಅನ್ನುವುದನ್ನು ಸಹ ನಾವು ಕಂಡುಹಿಡಿಯಲು ಸಾಧ್ಯವಿಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿ ಆತನಲ್ಲಿ ಬದಲಾವಣೆ ಹೇಗೆ ಆಗ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಹೇಗೆ ಹರಿತುಕೊಳ್ತಕ್ಕಂಥದ್ದು, ಹೇಗೆ ಹರಿತುಕೊಳ್ಳುವುದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸತ್ಯವೇದದಲ್ಲಿ ಯೇಸು ಸ್ವಾಮಿ ಒಬ್ಬನನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಆತನ ಜೀವಿತದವನ್ನು ಆ ಯೇಸು ಸ್ವಾಮಿ ಹೇಳುವಾಗ ನಮಗೆ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಯಾರೆಂದರೆ ನಿಕೋದಿಮಸನು. ನಿಕೋದಿಮನಿಗೆ ಯೇಸು ಸ್ವಾಮಿ ಮಾತನಾಡುವಂಥ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆ 3:8 ನಾವು ನೋಡಬೇಕಾದ್ರೆ ಅದರಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿ ಬರುತ್ತದೋ ಅಲ್ಲಿಗೆ ಹೋಗುತ್ತದೆ, ನಿನಗೆ ತಿಳಿಯದು. ನೋಡಿ, ಇಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಗಾಳಿ ಬೀಸ್ತಕ್ಕಂಥದ್ದು ಆ ಸಪ್ಪಳವನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ, ಆದರೆ ಅದು ಎಲ್ಲಿಂದ ಬರ್ತಕ್ಕಂಥದ್ದಾಗಿದೆ, ಎಲ್ಲಿಗೆ ಹೋಗ್ತಕ್ಕಂಥದ್ದಾಗಿದೆ, ಅದನ್ನು ಯಾರೂ ಸಹ ಅನುಭವಿಸಲು ಅಥವಾ ನೋಡಲು ಸಾಧ್ಯವಿಲ್ಲ. ಆದರೆ ನಾವು ಗಾಳಿಯನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಅದನ್ನು ಅನುಭವಿಸ್ತಕ್ಕಂಥವರಾಗಿದ್ದೇವೆ. ನಮ್ಮ ಮೇಲೆ ಬೀಸ್ತಕ್ಕಂಥದ್ದಾಗಿದೆ, ಅದರ ಸಪ್ಪಳವನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ಬದಲಾವಣೆ, ಒಬ್ಬ ಮನುಷ್ಯನು ಕ್ರಿಸ್ತನಲ್ಲಿದ್ದರೆ ಅವನು ಯಾವ ರೀತಿಯಲ್ಲಿ ಬದಲಾವಣೆ ಹೊಂದತಕ್ಕಂಥವನಾಗಿದ್ದಾನೆ, ಅವನಲ್ಲಿ ಇರ್ತಕ್ಕಂಥ ಮಾರ್ಪಾಟುಗಳು ಏನು, ಹೊಸ ಸ್ವಭಾವ ಅವನಲ್ಲಿ ಹೇಗೆ ಬರ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಯಾರಿಂದಲೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಆತ್ಮನು ಅವರ ಹೃದಯಗಳಲ್ಲಿ ಕೆಲಸ ಮಾಡುವವನಾಗಿದ್ದಾನೆ. ಯಾವ ಮನುಷ್ಯನ ಕಣ್ಣುಗಳು ಸಹ ಅದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅವನ ಶಕ್ತಿ ಅಂತ ಒಂದು ಭಯಂಕರವಾಗಿರ್ತಕ್ಕಂಥದ್ದಾಗಿದೆ. ಪರಿಶುದ್ಧಾತ್ಮನು ಅವರಲ್ಲಿ ಕೆಲಸ ಮಾಡುವಾಗ ಅವನಲ್ಲಿ ಹೊಸತನ ಬರತಕ್ಕಂಥದ್ದಾಗಿದೆ. ಪರಿಶುದ್ಧಾತ್ಮನು ಕಾರ್ಯಗಳನ್ನು ಮಾಡುವಾಗ ದೇವರ ಹೋಲಿಕೆಯಲ್ಲಿ ಒಬ್ಬ ವ್ಯಕ್ತಿ ಬದಲಾಗ್ತಕ್ಕಂಥವನಾಗಿದ್ದಾನೆ. ದೇವರ ಆತ್ಮನು ಮೌನವಾಗಿಯೂ ಅಗೋಚರವಾಗಿಯೂ ಅವರಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅವರ ಹೃದಯ ಬದಲಾಗ್ತಕ್ಕಂಥದ್ದಾಗಿದೆ. ಎಲ್ಲರೊಂದಿಗೂ ಅನ್ಯೂನತೆಯಿಂದ ಇರತಕ್ಕಂಥವರಾಗಿದ್ದಾರೆ. ಒಳ್ಳೆಯ ಕ್ರಿಯೆಗಳ ಮೇಲೆ ಅವರು ಭರವಸೆ ಇಡುವವರಾಗಿದ್ದಾರೆ. ದೇವರ ಕೃಪೆಯಲ್ಲಿ ಅವರು ನೆಲೆಗೊಳ್ಳುವವರಾಗಿದ್ದಾರೆ. ಎಲ್ಲ ಕಾರ್ಯಗಳು ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರತಕ್ಕಂಥದ್ದಾಗಿದೆ. ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ನೆಲೆಗೊಂಡು ಅವನು ಹೊಸತನವನ್ನು ಕಂಡುಕೊಳ್ತಕ್ಕಂಥವನಾಗಿದ್ದಾನೋ ಅವನ ಕ್ರಿಯೆಗಳು, ಅವನ ಮಾತುಗಳು, ಅವನ ನಡತೆಗಳು ಎಲ್ಲವೂ ಸಹ ಬದಲಾಗ್ತಕ್ಕಂಥದ್ದಾಗಿದೆ ಹೊರತು ಅವನಲ್ಲಿ ಹಳೆಯ ಸ್ವಭಾವ ಇರುವುದಿಲ್ಲ. ಅವನಲ್ಲಿ ಒಂದು ನವೀಕರಿಸಿದಂತಹ ಒಂದು ಹೊಸತನವಾದಂತಹ ನಡತೆ ಅವನಲ್ಲಿ ಇರತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಅವನು ಕ್ರಿಸ್ತನ ಸಮೂಹದಲ್ಲಿ ಇರತಕ್ಕಂಥವನಾಗಿದ್ದಾನೆ. ಅವನಲ್ಲಿ ಸ್ವಾರ್ಥವಾದಂತಹ ಹೃದಯ ಇರುವುದಿಲ್ಲ. ಅವನ ಎಲ್ಲರನ್ನ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಉತ್ತಮವಾದಂತಹ ಜೀವಿತವನ್ನು ಜೀವಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ಆ ಒಂದು ವಿಧದಲ್ಲಿ ಆ ವ್ಯಕ್ತಿಯನ್ನು ನಾವು ನೋಡುವವರಾಗಿದ್ದೇವೆ. ನಾವು ಯಾರು ಸಹ ಆತನ ಹೃದಯ ಹೇಗಿದೆ, ಆತನ ನಡತೆ ಹೇಗಿದೆ, ಆತನ ಕ್ರಿಯೆಗಳು ಹೇಗಿದೆ ಅನ್ನೋದರ ಮೂಲಕವಾಗಿ ನಾವು ಅಳತೆ ಮಾಡಲು ಸಾಧ್ಯವಿಲ್ಲ. ಆದರೆ ಆತ್ಮನು ಅವನಲ್ಲಿ ಹೇಗೆ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅದರ ಮೂಲಕವಾಗಿ ಆತನ ಅನುಭವ ಆತನಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದಾಗಿದೆ. ನಾವು ಕ್ರಿಸ್ತನವರ ಹಾಗಿದ್ದರೆ ನಮ್ಮ ಆಲೋಚನೆಗಳು ಆತನಿಗೆ ಸಂಬಂಧಪಟ್ಟವುಗಳಾಗಿರ್ತವೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಆಲೋಚನೆ ಚಿಂತನೆಗಳು ಅದು ಅವನಿಗೆ ಮಾತ್ರ ಗೊತ್ತಿರತಕ್ಕಂಥದ್ದಾಗಿದೆ. ದೇವರು ಮಾತ್ರ ಅದನ್ನು ಅಳೆಯುವಂಥವನಾಗಿದ್ದಾನೆ. ನಮ್ಮ ಅಮೂಲ್ಯವಾದಂಥ ಆಲೋಚನೆಗಳು, ಚಿಂತನೆಗಳು, ವಿಚಾರಗಳು ನಮಗೆ ಕ್ರಿಸ್ತನ ಬಗ್ಗೆ ಉತ್ತಮ ರೀತಿಯಲ್ಲಿ ನಡೆಯಲು ಸಹಾಯ ಮಾಡತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಆತನ ಸ್ವಭಾವವನ್ನು ಹೊಂದಿ ಆತನ ಚಿತ್ತವನ್ನು ನಾವು ಮಾಡುವಂಥವರಾಗಿದ್ದೇವೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ಸಹ, ಪ್ರತಿಯೊಂದು ಕೆಲಸದಲ್ಲೂ ಸಹ ಆತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಮಾಡುವಂಥವರಾಗಿದ್ದೇವೆ. ಅದನ್ನೇ ಕ್ರಿಸ್ತನಲ್ಲಿದ್ದರೆ ಒಬ್ಬನು ನೂತನ ಸೃಷ್ಟಿಯಾಗ್ತಕ್ಕಂಥವನಾಗಿದ್ದಾನೆ. ಒಬ್ಬ ವ್ಯಕ್ತಿ ನೂತನ ಸೃಷ್ಟಿ ಆದರೆ ಆತನಲ್ಲಿ ಆತ್ಮನ ಫಲಗಳು ಬರ್ತಕ್ಕಂಥದ್ದಾಗಿದೆ. ಆತ್ಮನ ಫಲಗಳನ್ನು ನಾವು ಗಲಾತಿಯದವರಿಗೆ ಬರೆದ ಪುಸ್ತಕ 5:22-23 ವಚನಗಳನ್ನು ನಾವು ಗಮನಿಸುವುದಾದರೆ ಅಲ್ಲಿ ಆತ್ಮನ ಫಲಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಒಬ್ಬ ವ್ಯಕ್ತಿ ತಾನು ಬದಲಾದರೆ ಅವನಲ್ಲಿ ಆ ಒಂದು ನೂತನ ಸ್ವಭಾವದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮೇದಮೆ ಇಂಥ ಮುಂತಾದಂತಹ ಆತ್ಮನ ಫಲಗಳನ್ನು ಅವರ ಜೀವಿತದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ಹಿಂದಿನ ಒಂದು ಸ್ವಭಾವಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡುವುದಿಲ್ಲ. ತನ್ನ ಗುಣ ಬದಲಾವಣೆ ಆಗ್ತಕ್ಕಂಥದ್ದಾಗಿದೆ. ಆತನು ಕ್ರಿಸ್ತನು ನಡೆದಂಥ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ತನ್ನನ್ನು ತಾನು ಪರಿಶುದ್ಧಪಡಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಆತನಲ್ಲಿ ಗರ್ವ ಇರುವುದಿಲ್ಲ, ಆತನಲ್ಲಿ ಹಠವ ಮಾರಿತನ ಇರುವುದಿಲ್ಲ. ಅವನ ಹೃದಯ ಶಾಂತವಾಗಿರ್ತಕ್ಕಂಥದ್ದಾಗಿದೆ. ತನ್ನನ್ನು ತಾನು ತಗ್ಗಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಎಲ್ಲ ರೀತಿಯ ಕೆಟ್ಟ ವಿಚಾರಗಳನ್ನು ಅವನು ಬಹಳ ಉತ್ತಮ ರೀತಿಯಲ್ಲಿ ತಿರಸ್ಕರಿಸಿ ನಡೆಯುವಂಥವನಾಗಿದ್ದಾನೆ. ಅವನ ವಿಚಾರಗಳೆಲ್ಲ ಕ್ರಿಯಾಶೀಲವಾಗಿರ್ತಕ್ಕಂಥದ್ದಾಗಿದೆ. ಒಬ್ಬ ಕುಡುಕನಲ್ಲಿ ಬದಲಾವಣೆಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬ ವ್ಯಭಿಚಾರಿಯಲ್ಲಿ ಅವನು ಶುದ್ಧನಾಗಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬ ಪಾಪಿ ತನ್ನನ್ನು ತಾನು ಬದಲಾಯಿಸಿಕೊಳ್ತಕ್ಕಂಥನಾಗಿದ್ದಾನೆ. ಅವನ ಹೊರನೋಟಕ್ಕೆ ಅವನ ಸ್ಥಿತಿಗಳನ್ನು ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಳನೋಟ ಅದನ್ನು ಕ್ರಿಸ್ತನು ಮಾತ್ರ ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಅವನು ಕ್ರಿಸ್ತನನ್ನು ಒಳಗೆ ಇಟ್ಟುಕೊಂಡು ಹೊರಂಗಿನ ರೀತಿಯಲ್ಲೆಲ್ಲ ಒಳಗಿನ ರೀತಿಯ ಶೃಂಗಾರವನ್ನು ಅವನು ತೋರಿಸುವಂಥವನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ಅನೇಕರು ಹೊರಗಿನ ನೋಟಕ್ಕೆ ಶೃಂಗಾರವನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಒಳಗೆ ಉತ್ತಮವಾದಂಥ ಬೇರೆ ಬೇರೆ ವಿಧವಾದಂಥ ಪಾಪಗಳನ್ನು ಇಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಇದ್ದರೆ ಅವನ ಸ್ವಭಾವ ಹೇಗಿರ್ತಕ್ಕಂಥದ್ದಾಗಿದೆ ಅಂತಂದರೆ, ಅವನು ಹೊರನೋಟಕ್ಕೆ ಮಾತ್ರವಲ್ಲ ಒಳನೋಟಕ್ಕೆ ಉತ್ತಮ ರೀತಿಯಾದಂತಹ ಪರಿಶುದ್ಧವಾದಂಥ ಗುಣಗಳನ್ನು, ಆತ್ಮನ ಫಲಗಳನ್ನು, ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡು ಜೀವಿಸುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ 1 ಪೇತ್ರ 3:3-4 ವಚನಗಳನ್ನು ನಾವು ಓದಬೇಕಾದ್ರೆ ದೇವರ ವಾಕ್ಯ ಬಹಳ ಸುಂದರವಾಗಿ ಅಲ್ಲಿ ಪೇತ್ರನು ಬರೀತಕ್ಕಂಥವನಾಗಿದ್ದಾನೆ. ಹೊರನೋಟವಲ್ಲ
ಒಳಗಿನ ಒಂದು ವಿಚಾರಗಳು ಬಹಳ ಮುಖ್ಯ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆ ವಿಚಾರವನ್ನು ಮಾತನಾಡಬೇಕಾದ್ರೆ, ಆದರೆ ಸಾತ್ವಿಕವಾದಂತಹ ಶಾಂತ ಮನಸ್ಸು ಎಂಬ ಒಳಂಗನ ಭೂಸವನ್ನ ಅಲಂಕಾರವನ್ನಾಗಿ ಆಶಿಸುವನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ದೇವರು ಹೊರಗಿನ ಅಲಂಕಾರವಲ್ಲ, ಒಳಗಿನ ಒಳಂಗನ ಭೂಷಣ ಅಲಂಕಾರವನ್ನ ಆಶಿಸುವಂತವನಾಗಿದ್ದಾನೆ. ಅಂದರೆ ಆತನ ಗುಣಗಳನ್ನ ಪ್ರತಿಬಿಂಬಿಸುವ ಹಾಗೆ ಆತನು ನಮ್ಮಿಂದ ಎದುರು ನೋಡ್ತಕ್ಕಂಥನಾಗಿದ್ದಾನೆ. ಒಬ್ಬ ವ್ಯಕ್ತಿಯಲ್ಲಿ ಪುನರುಜ್ಜೀವನ ಕಾರ್ಯವಿಲ್ಲದಿದ್ದರೆ ನಿಜವಾದಂತಹ ಪಶ್ಚಾತ್ತಾಪಕ್ಕೆ ಯಾವ ಸಿದ್ಧಾಂತವೂ ಇಲ್ಲ. ಮಾಡಿದ ಪ್ರಮಾಣವನ್ನ ನಡೆದರೆ, ಕಳ್ಳತನ ಮಾಡಿದ್ದನ್ನು ಹಿಂದಕ್ಕೆ ಕೊಟ್ಟರೆ, ಪಾಪಗಳನ್ನು ಹರಿಕೆ ಮಾಡಿದರೆ, ದೇವರನ್ನು ಮತ್ತು ಆತನ ಸಹೋದರನ ಪ್ರೀತಿಸದಿದ್ದರೆ, ಮರಣದಿಂದ ಜೀವಕ್ಕೆ ಪಾಪಿಯು ಪಾರಾಗಿದ್ದಾನೆಂದು ನಾವು ನೋಡಬಹುದಾಗಿದೆ. ಪ್ರಿಯ ಕೇಳುಗರೆ, ಒಬ್ಬ ವ್ಯಕ್ತಿ ತಾನು ತಪ್ಪು ಮಾಡಿದಾಗ ತನ್ನ ಪಾಪಗಳನ್ನು ಹರಿಕೆ ಇಟ್ಟು ಪಶ್ಚಾತ್ತಾಪದಿಂದ ಅವನು ಬದಲಾಗಬೇಕು. ಒಬ್ಬ ಕಳ್ಳತನ ಮಾಡ್ತಕ್ಕಂಥವನಾಗಿದ್ದಾನೆ ಅಂತಂದ್ರೆ ಅವನು ಕಳ್ಳತನವನ್ನು ಬಿಟ್ಟು ಬರಬೇಕು. ವಿಚಾರವನ್ನ ಮಾಡ್ತಕ್ಕಂಥವನಾಗಿದ್ದಾನೆ ಅಂತಂದ್ರೆ ವ್ಯವಿಚಾರವನ್ನ ಬಿಟ್ಟು ಬರಬೇಕು. ಸೊ ಹೀಗೆ ಕ್ರಿಸ್ತನ ಒಂದು ಶಿಷ್ಯತ್ವದಲ್ಲಿ ಉತ್ತಮ ರೀತಿಯಲ್ಲಿ ನಾವು ಬೆಳೆಯಲು ಸಾಧ್ಯ. ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4:19 ವಚನವನ್ನು ನಾವು ನೋಡಬೇಕಾದ್ರೆ ಅಲ್ಲಿ ಬಹಳ ಸುಂದರವಾಗಿ ಕ್ರಿಸ್ತನ ಪ್ರೀತಿಯ ಬಗ್ಗೆ ಹೇಳಬೇಕಾದ್ರೆ ಯೋಹಾನ ಈ ರೀತಿಯಾಗಿ ಬರೀತಕ್ಕಂಥನಾಗಿದ್ದಾನೆ. ಆತನು ನಿಮ್ಮನ್ನ ಮೊದಲು ಪ್ರೀತಿ ಮಾಡಿದ್ದರಿಂದಲೇ ಆತನನ್ನ ಪ್ರೀತಿಸುತ್ತಿದ್ದೇವೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಜೀವಿತ ಇವತ್ತು ಯಾವ ರೀತಿಯಲ್ಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ ಆತನ ಶಿಷ್ಯರಾಗಿ ನಡೆಯುವಾಗ ನಮ್ಮ ಜೀವಿತ ಹೇಗಿದೆ? ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿದ್ದೇವಾ? ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವಾ? ಆತನ ಮಹಿಮೆಯಲ್ಲಿ ನಾವು ಆಸಕ್ತಿಯನ್ನು ತೋರಿಸುವಂತೆವರಾಗಿದ್ದೇವಾ? ಆತನಲ್ಲಿ ಪ್ರೀತಿಯುಳ್ಳ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಅಲಂಕರಿಸಿಕೊಂಡು ಮಾಡುವಂತೆವರಾಗಿದ್ದೇವಾ? ಆತನ ಘನತೆಗೋಸ್ಕರ, ಆತನ ಮಹಿಮೆಗೋಸ್ಕರ ನಾವು ಎಲ್ಲವನ್ನ ಮಾಡುವವರಾಗಿದ್ದೇವಾ? ನಾವು ದೇವರಿಗೆ ಒಂದು ಸಾರಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟ ನಂತರ ನಮ್ಮ ಹೃದಯವನ್ನ ಬದಲಾಯಿಸಿಕೊಂಡು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಆಳಬೇಕು ಅನ್ನುವಂಥದ್ದನ್ನ ನಾವು ನೋಡುವಂತೆವರಾಗಿದ್ದೇವಾ? ಅದಕ್ಕೋಸ್ಕರವೇ ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ಆತನು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದರಿಂದ ಆತನನ್ನ ನಾವು ಪ್ರೀತಿಸುವಂತವರಾಗಬೇಕು. ನಾವು ಪಾಪಿಗಳಾಗಿದ್ದೆವು, ಆದರೆ ಆತನು ನಮ್ಮನ್ನು ಕರೆದು ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ನಮ್ಮನ್ನು ಕರೆದು ಪ್ರೀತಿಸಿದ್ದಾನೆ ಎಂದರೆ ನಾವು ಆತನು ನಡೆದಂತಹ ಹೆಜ್ಜೆ ಜಾರಿನಲ್ಲಿ ನಾವು ನಡೆಯುವಂತವರಾಗಬೇಕು. ಕ್ರಿಸ್ತನಿಲ್ಲದೆ ಮಾನವನು ಮಾಡುವ ಎಲ್ಲವುಗಳು ಸ್ವಾರ್ಥತೆಯಿಂದ ಮತ್ತು ಪಾಪದಿಂದ ಕೂಡಿರತಕ್ಕಂಥದ್ದಾಗಿದೆ. ನಂಬಿಕೆ ಮೂಲಕ ಕ್ರಿಸ್ತನ ಕೃಪೆ ಮಾತ್ರವೇ ನಮ್ಮನ್ನು ಪರಿಶುದ್ಧನಾಗಿ ಮಾಡಬಹುದು. ಪ್ರಿಯ ಕೇಳುಗರೆ, ಕ್ರಿಸ್ತನಿಲ್ಲದೆ ನಾವು ಈ ಲೋಕದಲ್ಲಿ ಏನೆಲ್ಲ ಮಾಡಬಹುದು ಅದೆಲ್ಲವೂ ಸಹ ನಮ್ಮ ಸ್ವಾರ್ಥದಿಂದ ಕೂಡಿರತಕ್ಕಂಥದ್ದಾಗಿದೆ. ನನ್ನನ್ನು ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ಮಾಡ್ತಕ್ಕಂಥನಾಗಿದ್ದಾನೆ, ಆದರೆ ಅವೆಲ್ಲವೂ ಸಹ ಪಾಪದಿಂದ ಕೂಡಿರತಕ್ಕಂಥದ್ದಾಗಿದೆ, ನಮ್ಮ ದುಷ್ಟ ಆಲೋಚನೆಯಿಂದ ಕೂಡಿರತಕ್ಕಂಥದ್ದಾಗಿದೆ, ಯಾವುದೋ ಒಂದು ಉದ್ದೇಶದಿಂದ ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ನಂಬಿಕೆಯ ಮೂಲಕ ಕ್ರಿಸ್ತನ ಕೃಪೆ ಮಾತ್ರ ನಮ್ಮನ್ನು ಪರಿಶುದ್ಧ ಮಾಡ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಅರಿತುಕೊಂಡು ಆತನ ಪ್ರೀತಿಯ ನಿಮಿತ್ತವಾಗಿ, ಆತನ ಕೃಪೆಯ ನಿಮಿತ್ತವಾಗಿ ನಾವು ಮಾಡುವುದಾದರೆ ದೇವರು ನಮ್ಮನ್ನು ಉತ್ತಮ ರೀತಿಯಲ್ಲಿ ನಡೆಸತಕ್ಕಂಥವನಾಗಿದ್ದಾನೆ. ಆದರೆ ಹಿಂದೂ ಅನೇಕರು ತಮ್ಮ ಸ್ವಾರ್ಥತನದಿಂದ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ನಾವು ದೇವರ ಆಜ್ಞೆಗಳಲ್ಲಿ ನೆಲೆಗೊಂಡು ಆತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಬೇಕು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಿಬ್ರಿಯದವರಿಗೆ ಬರೆದ ಪುಸ್ತಕ 10:16 ವಚನವನ್ನು ನೋಡಬೇಕಾದ್ರೆ ದೇವರು ಆತನ ಆಜ್ಞೆಗಳನ್ನ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಬರೆದಿರ್ತಕ್ಕಂಥವನಾಗಿದ್ದಾನೆ. ಆತನ ಆಜ್ಞೆಗಳನ್ನ ನಮ್ಮ ಹೃದಯದಲ್ಲಿ ಆತನು ಬರೆದಿಟ್ಟಿದ್ದಾನೆ ಎಂದರೆ ನಾವು ಆತನ ಆಜ್ಞೆಗಳಿಗೆ ಸರಿಯಾಗಿ ನಡೆಯುವಂತವರಾಗಬೇಕು. ಶಿಷ್ಯರಾದಂಥ ನಮಗೆ ನಿಜವಾದಂಥ ಗುರುತೇನೆಂದರೆ, ಸತ್ಯವೇದದಲ್ಲಿ ತಿಳಿಸಿರುವ ಹಾಗೆ ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಎಂಬುದಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5:3 ವಚನದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಹಾಗಾದರೆ ಒಬ್ಬ ವ್ಯಕ್ತಿ ತಾನು ಆತನನ್ನ ಬಲ್ಲೆ, ಕ್ರಿಸ್ತನು ನನಗೆ ಗೊತ್ತು, ಪರಿಶುದ್ಧಾತ್ಮನು ನನಗೆ ಗೊತ್ತು, ತಂದೆಯಾದ ದೇವರು ನನಗೆ ಗೊತ್ತು ಅಂತ ಹೇಳುವಂತಹ ವ್ಯಕ್ತಿ ಆತನ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ ಅಂದರೆ ಅವನು ಸುಳ್ಳುಗಾರನಾಗಿದ್ದಾನೆ ಎಂಬುದಾಗಿ 1 ಯೋಹಾನನು ಬರೆದ ಪತ್ರಿಕೆ 2:4 ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಪ್ರಿಯ ಕೇಳುಗರೆ, ನೀವು ಕ್ರಿಸ್ತನನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಬಹುದು, ಆತನನ್ನು ನಾನು ಬಲ್ಲೆ ಎಂಬುದಾಗಿ ಹೇಳಬಹುದು. ಆದರೆ ಆತನನ್ನ ಬಲ್ಲೆ ಎಂದು ಹೇಳಿ ಆತನ ಗುಣಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ಪ್ರತಿಬಿಂಬಿಸಲಿಲ್ಲ ಎಂದರೆ ನೀವು ಸುಳ್ಳುಗಾರರು, ನಿಮ್ಮಲ್ಲಿ ಸತ್ಯ ಎಂಬುದು ಇರುವುದಿಲ್ಲ. ಒಂದು ವೇಳೆ ನೀವು ಕ್ರಿಸ್ತನನ್ನು ಬಲ್ಲೆ, ಆತನ ಪ್ರೀತಿಯನ್ನು ಹರಿತುಕೊಂಡಿದ್ದೀರಿ ಎಂಬುದಾಗಿ ಹೇಳುವುದಾದರೆ, ಆತನು ನಡೆದಂತಹ ಹೆಜ್ಜೆ ಜಾನಿನಲ್ಲಿ ನಾವು ನಡೆಯುವಂತೆವರಾಗಬೇಕು. ಅದಕ್ಕೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗೆ ಉದಾಹರಣೆಯಾಗಿ ತೋರಿಸಿಕೊಟ್ಟನು. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದಾಗಿ ನಿಮಗೆ ಗೊತ್ತಿದೆ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪವನ್ನು ಮಾಡುವುದಿಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಗಮನಿಸಿರಿ, ನೀವು ಯಾವ ರೀತಿಯಲ್ಲಿ ಕ್ರಿಸ್ತನ ಆಜ್ಞೆಗಳಿಗೆ ಸರಿಯಾಗಿ ನಡೀತಕ್ಕಂಥವರಾಗಿದ್ದೀರಾ? ನೀವು ಕ್ರಿಸ್ತನ ಆಜ್ಞೆಗಳಿಗೆ ಸರಿಯಾಗಿ ನಡೀತಕ್ಕಂಥವರಾಗಿದ್ದೀರಾ ಅಂದರೆ ಆತನ ಗುಣಗಳು ನಿಮ್ಮಲ್ಲಿ ಬರಬೇಕು, ಆತ್ಮನ ಫಲಗಳು ನಿಮ್ಮಲ್ಲಿ ಬರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆತನನ್ನು ಪ್ರತಿ ಒಂದು ಹಂತದಲ್ಲೂ ಸಹ ನಾವು ಪ್ರತಿಬಿಂಬಿಸುವವರಾಗಬೇಕು. ಆತನ ಚಿತ್ತಕ್ಕೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಸಹ ಆತನ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥವರಾಗಿರಬೇಕು. ಅದಕ್ಕೋಸ್ಕರವೇ 1 ಯೋಹಾನ 3:7 ತಿಳಿಸತಕ್ಕಂಥದ್ದಾಗಿದೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನೋ ಹಾಗೆ ನೀತಿಯನ್ನನುಸುವವರಾಗಿ ನೀತಿವಂತನಾಗಿದ್ದೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಯಾರೆಲ್ಲ ನೀತಿಯನ್ನ ಅನುಸರಿಸುವವರಾಗಿದ್ದಾರೋ ಅವರಿಗೆ ದೇವರೇ ನೀತಿಯನ್ನ ನೀಡುವಂತವನಾಗಿದ್ದಾನೆ. ಆ ನೀತಿ ಎನ್ನುವುದು ಬೇರೆ ಏನೂ ಅಲ್ಲ, ದೇವರ 10 ಆಜ್ಞೆಗಳು. ಸೀನಾಯಿ ಪರ್ವತದಲ್ಲಿ ನೀ ಕೊಟ್ಟಂತಹ 10 ಆಜ್ಞೆಗಳು ನಮ್ಮನ್ನ ನೀತಿಯ ಮಾರ್ಗಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎನ್ನುವುದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೃಪೆಯನ್ನ ಹೊಂದಿದಂಥ ನಾವು ಆ ಕೃಪೆಯಲ್ಲಿ ನಡೀತಕ್ಕಂಥವರಾಗಬೇಕು. ಆ ಕೃಪೆ ಏನಕ್ಕೋಸ್ಕರ ಎಂಬುದಾಗಿ ನಾವು ನೋಡಬೇಕಾದ್ರೆ, ಪಾಪವನ್ನ ಜಯಿಸುವುದಕ್ಕೋಸ್ಕರ, ದೇವರ ಆಜ್ಞೆಗಳನ್ನ ನಡೆಯುವುದಕ್ಕೋಸ್ಕರ ಆತನು ನಮಗೆ ತನ್ನ ಕೃಪೆಯನ್ನ ತೋರಿಸಿದ್ದಾನೆ. ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದರೆ ಆತನನ್ನು ಪ್ರೀತಿಸುವಂತವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಆದ್ದರಿಂದಲೇ ಆತನನ್ನ ಬಲ್ಲವರಾಗಿದ್ದೇವೆಂದು ತಿಳಿದುಕೊಂಡಿದ್ದೇವೆ. ಆತನಲ್ಲಿ ನೆಲೆಗೊಂಡಿದ್ದೇವೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಗಳನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾರಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ಪೇತ್ರನು ಬರೆದ 1 ಪತ್ರಿಕೆ 2:21 ನಾವು ನೋಡುವಂತೆವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಗಮನಿಸಿರಿ, ಕ್ರಿಸ್ತನನ್ನ ನಿಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನೀವು ಆತನ ಶಿಷ್ಯರಾಗಿ ನಡೆಯುತ್ತಿದ್ದಂಥ ಪಕ್ಷದಲ್ಲಿ ಆತನು ನಡೆದಂತೆ ನಾವು ನಡೆಯುವವರಾಗಬೇಕು. ನಮ್ಮಲ್ಲಿದ್ದಂತಹ ಮೊದಲ ಸ್ವಭಾವ ಎಲ್ಲವೂ ಸಹ ಬದಲಾಗಬೇಕು. ಕ್ರಿಸ್ತನ ಗುಣಗಳನ್ನು ನಾವು ಪ್ರತಿ ಒಂದು ಹಂತದಲ್ಲಿಯೂ ಪ್ರತಿಬಿಂಬಿಸುವವರಾಗಬೇಕು. ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ. ಮತ್ತಾಯನು ಬರೆದ ಪುಸ್ತಕ 10:20 ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವವನಾಗಿದ್ದಾನೆ. ಯಾವಾಗ ಆತನ ಆಜ್ಞೆಗಳಿಗೆ ನಾವು ಸರಿಯಾಗಿ ನಡೆದುಕೊಳ್ತಕ್ಕಂಥವರಾಗಿದ್ದೇವೋ ಆವಾಗ ನಮ್ಮ ಎಲ್ಲಾ ಕ್ರಿಯೆಗಳು ಎಲ್ಲಾ ಕಾರ್ಯಗಳು ಕ್ರಿಸ್ತನನ್ನೇ ಸೂಚಿಸ್ತಕ್ಕಂಥದ್ದಾಗಿದೆ. ನಾವು ಮಾತನಾಡ್ತಕ್ಕಂಥ ಮಾತುಗಳಲ್ಲಿ ಕ್ರಿಸ್ತನನ್ನ ಪ್ರತಿಬಿಂಬಿಸುವಂತೆವರಾಗಿರ್ತೇವೆ. ನಮಗೆ ದೇವರ ಒಂದು ಶಕ್ತಿ ನಮಗೆ ಬರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಯಾಕೋಬನ ಬರೆದ ಪುಸ್ತಕ 2:19 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೈತಾನ ನಮ್ಮನ್ನು ನೋಡಿ ನಡುಗ್ತಕ್ಕಂಥನಾಗಿದ್ದಾನೆ, ಹೆದರ್ಕೊಂಡು ಹೋರ್ತಕ್ಕಂಥನಾಗಿದ್ದಾನೆ, ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತದೆ ಎಂದು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಕ್ರಿಸ್ತನ ಮೇಲಿನ ನಂಬಿಕೆ ಇಟ್ಟು ನಡೆಯುವಂಥವರಾಗಿರಬೇಕು. ಆ ನಂಬಿಕೆಯಿಂದ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು. ದೇವರ 10 ಆಜ್ಞೆಗಳಲ್ಲಿ ನಾವು ಆನಂದಿಸಬೇಕು. ಹೇಗೆ ದಾವಿದನಾದಂಥ ಕೀರ್ತನೆ 119:97 ಹೇಳ್ತಕ್ಕಂಥನಾಗಿದ್ದಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದನ್ನೇ ನಾನು ಧ್ಯಾನಿಸುತ್ತೇನೆ ಎಂಬುದಾಗಿ ಹೇಳಬೇಕಾದರೆ, ನಾವು ಸಹ ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಜೀವಿಸುವಾಗ, ಆತನು ನಡೆದಂತೆ ನಡೆದಾಗ, ಆತನ ವಾಕ್ಯಗಳಲ್ಲಿ ನಾವು ಬಹಳ ಉತ್ತಮ ರೀತಿಯಲ್ಲಿ ಸಂತೋಷದಿಂದ ಜೀವಿಸುವಂಥವರಾಗಿದ್ದೇವೆ. ದೇವರ ಆಜ್ಞೆಗಳ ನೀತಿಯು ನಮ್ಮಲ್ಲಿ ನೆರವೇರ್ತಕ್ಕಂಥದ್ದಾಗಿದೆ. ಹಾಗಾದ ಸಂದರ್ಭದಲ್ಲಿ ನಾವು ಮಾಂಸಕ್ಕೆ ಅನುಸಾರವಲ್ಲ, ಆತ್ಮನಿಗೆ ಅನುಸಾರವಾಗಿ ನಡೆಯುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಒಂದು ವೇಳೆ ನಾವು ಪಾಪದಲ್ಲಿ ಬಿದ್ದು ಕ್ರಿಸ್ತನನ್ನು ಬಿಟ್ಟು ಹೋಗಿದ್ದಂಥ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನೀವು ನನ್ನ ಶಿಷ್ಯರಾಗಿದ್ದೀರಾ, ಬನ್ನಿ ಮಕ್ಕಳು ಎಂಬುದಾಗಿ ಕರೀತಕ್ಕಂಥನಾಗಿದ್ದಾನೆ. ಆತನ ಶಿಷ್ಯರಾದಂಥ ನಾವು ಆತನ ಬಳಿಗೆ ಬಂದು ನಾವು ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಬೇಕು. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಆತನ ಶಿಷ್ಯರಾಗಿರ್ತಕ್ಕಂಥ ನಾವು ಆತನ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಬೇಕು. ನಮ್ಮ ಪ್ರಾರ್ಥನೆ ಜೀವಿತ, ನಮ್ಮ ಎಲ್ಲ ಜೀವಿತ ಬದಲಾವಣೆ ಹೊಂದಬೇಕು. ನಮ್ಮಲ್ಲಿ ಸ್ವಾರ್ಥವಿರುವುದಿಲ್ಲ, ನಮ್ಮಲ್ಲಿ ಹಳೆಯ ಸ್ವಭಾವ ಇರುವುದಿಲ್ಲ, ನಮ್ಮಲ್ಲಿ ಹೊಸ ಸ್ವಭಾವ ಬರತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೀತಕ್ಕಂಥವರಾಗಿದ್ದೇವೆ. ಆತನ ಶಿಷ್ಯರಾಗಿ ನಾವು ಈ ಲೋಕದಲ್ಲಿ ಮತ್ತೊಬ್ಬರಿಗೆ ಆತನ ಗುಣಗಳನ್ನು ಪ್ರತಿಬಿಂಬಿಸಿ ನಡೆಯುವಂಥವರಾಗಿದ್ದೇವೆ. ಪ್ರತಿ ಒಂದರಲ್ಲೂ ಸಹ ಆತನನ್ನು ನಾವು ದೃಷ್ಟಿಸಿ ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಗಮನಿಸ್ರಿ, ಒಂದು ವೇಳೆ ನಾನು ಹೌದು ಆತನ ಶಿಷ್ಯನಾಗಿದ್ದೇನೆ, ಆತನ ಮಾರ್ಗದಲ್ಲಿ ನಾನು ನಡೆಯಬೇಕೆಂದಿದ್ದ ಪಕ್ಷದಲ್ಲಿ ಆತ ನಿಮಗೆ ಕೃಪೆಯನ್ನು ತೋರಿಸ್ತಕ್ಕಂಥನಾಗಿದ್ದಾನೆ. ಆತನ ಆಜ್ಞೆಗಳಿಗೆ ನಡೆದು ಆತನನ್ನು ಬಿಂಬಿಸುವುದಕ್ಕೋಸ್ಕರ ಒಂದು ವೇಳೆ ನೀವು ಆತನನ್ನು ಪ್ರತಿಬಿಂಬಿಸ್ತೇವೆ ಎಂಬುದಾಗಿ ಯೋಚಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ನಾವು ಈ ದಿನದಲ್ಲಿ ನಿನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ ತೀರ್ಮಾನಿಸಿದ್ದೇವೆ. ಕೇಳುಗರ ಹೃದಯದಲ್ಲಿ ಹೌದು, ನಾನು ಕ್ರಿಸ್ತನ ಶಿಷ್ಯನಾಗಿದ್ದೇನೆ, ಆತನನ್ನು ಹಿಂಬಾಲಿಸ್ತಕ್ಕಂಥನಾಗಿದ್ದೇನೆ, ಆತನ ಗುಣಗಳನ್ನು ಪ್ರತಿಬಿಂಬಿಸ್ತಕ್ಕಂಥನಾಗಿದ್ದೇನೆ, ನನಗೆ ಸಹಾಯ ಮಾಡು ಎಂದು ಕೇಳುವಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆತ್ಮನ ಮುಖಾಂತರವಾಗಿ ತುಂಬಿಸಿ ಅವರನ್ನು ಬದಲಾಯಿಸಿ ನೂತನ ಸ್ವಭಾವದಿಂದ ಅವರು ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-33-2231 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.